So grace and truth came through Jesus Christ. There was no grace in the Old Testament.
ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದದ್ದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಕೃಪೆ ಅನ್ನುವಂಥದ್ದು ಇರಲಿಲ್ಲ.
Now many Christians
ಅನೇಕ ಕ್ರೈಸ್ತರು
have believe that grace means the unmerited favor of God.
ಈ ರೀತಿಯಾಗಿ ನಂಬಿಕೊಳ್ಳುತ್ತಾರೆ, ಕೃಪೆ ಅಂತ ಅಂದ್ರೆ ಅರ್ಹತೆ ಇಲ್ಲದಂತವರಿಗೆ ದೇವರಿಂದ ದೊರಕುವ ಉಪಕಾರ ಅಥವಾ ಒಲವು ಅಂತ.
In fact, the Amplified Bible even uses that as an amplification, which is totally wrong.
Amplified Bible kuda idana upayogisikollutade, adanna yenu vistarisi helutadala adu kuda tappagiruvantaddagide.
It's not the Bible is wrong, the Amplified translation of it is wrong.
ಬೈಬಲ್ ತಪ್ಪಾಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಅದರ ಒಂದು ವಿಸ್ತರಿಸಿ ಹೇಳಿದಂತ ಆಂಪ್ಲಿಫೈಡ್ ಅನುವಾದ ತಪ್ಪಾಗಿದೆ.
ಬಿಕಾಸ್ ದಟ್ಸ್ ವಾಟ್ ಆಲ್ ಬೈಬಲ್ ಸ್ಕೂಲ್ಸ್ ಟೀಚ್.
ಅದನ್ನೇ ಬೈಬಲ್ ಸ್ಕೂಲ್ಗಳು ಬೋಧಿಸುವಂತದ್ದಾಗಿದೆ.
ಐ ರಿಮೆಂಬರ್ ಇನ್ ಒನ್ ಚರ್ಚ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್ ಐ ವಾಸ್ ಸೇಯಿಂಗ್ ದಟ್.
ನನಗಿನ್ನು ನೆನಪಿದೆ, ಯುನೈಟೆಡ್ ಸ್ಟೇಟ್ ನಲ್ಲಿರುವಂತಹ ಒಂದು ಸಭೆಯಲ್ಲಿ ನಾನು ಈ ರೀತಿಯಾಗಿ ಹೇಳುತ್ತಿದ್ದೆ,
ಕ್ರೈಸ್ಟ್ ಇಸ್ ನಾಟ್ ದಿ ಅನ್ಮೆರಿಟೆಡ್ ಫೇವರ್ ಆಫ್ ಗಾಡ್.
ಕೃಪೆ ಅಂದ್ರೆ ಅರ್ಹತೆ ಇಲ್ಲದಂತವರಿಗೆ ದೇವರಿಂದ ದೊರಕುವ ಉಪಕಾರ ಅಥವಾ ಒಲವು ಅಂತ ಅರ್ಥ ಅಲ್ಲ.
And I explained it as I will in a moment.
ನಾನು ಕೆಲವೇ ಕ್ಷಣಗಳಲ್ಲಿ ಅದನ್ನು ವಿವರಿಸಿ ಹೇಳುತ್ತೇನೆ.
And somebody came to me and said,
ನನ್ನ ಹತ್ರ ಯಾರೋ ಒಬ್ರು ಬಂದು ಈ ರೀತಿಯಾಗಿ ಹೇಳಿದ್ರು,
Brother Zach, you have with one sentence demolished what all the Bible schools are teaching.
ಸಹೋದರ ಜಾಕ್ ರವರೇ, ಇಡೀ ಬೈಬಲ್ ಸ್ಕೂಲ್ ನವರು ಏನು ಬೋಧಿಸ್ತಾ ಇದಾರಲ್ಲ ಅದನ್ನ ಒಂದೇ ಒಂದು ಹೇಳಿಕೆಯಲ್ಲಿ ನೀವು ಅದನ್ನ ನಾಶ ಮಾಡಿಬಿಟ್ರಿ ಅಂತ.
I said, that's fine. Well, you need to hear the truth of God's word.
ನಾನು ಹೇಳಿದೆ ಪರವಾಗಿಲ್ಲ, ನೀವು ದೇವರ ವಾಕ್ಯದ ಸತ್ಯವನ್ನ ಕೇಳಿಸಿಕೊಳ್ಳಬೇಕು ಅಂತ.
Unmerited favor means
ಅರ್ಹತೆ ಇಲ್ಲದವರಿಗೆ ಉಪಕಾರ ಅಂತ ಅಂದ್ರೆ,
I got a favor from God which I did not deserve.
ನಾನು ದೇವರಿಂದ ಒಲವನ್ನ ಅಥವಾ ಉಪಕಾರವನ್ನ ಪಡೆದುಕೊಂಡಿದ್ದೇನೆ, ಅದಕ್ಕೆ ನಾನು ಅರ್ಹನಲ್ಲದಿದ್ರು ಕೂಡ ಅಂತ ಅರ್ಥ.
Is that grace? If that is grace,
ಅದು ಕೃಪೆನಾ? ಹಾಗಾದ್ರೆ ಅದೇ ಕೃಪೆ ಅನ್ನೋದಾದ್ರೆ,
then all 6 billion people in the world get grace.
ಇಡೀ ಲೋಕದಲ್ಲಿರುವಂತಹ 6 billion ಗಟ್ಟಲೆ ಜನರು ಆ ಒಂದು ಕೃಪೆಯನ್ನ ಪಡೆದುಕೊಳ್ತಾರೆ.
Can you tell me one person in the world who gets a favor from God which he deserves?
ಜಗತ್ತಿನಲ್ಲಿ ದೇವರಿಂದ ಅರ್ಹವಾದ ದಯೆಯನ್ನ ಪಡೆಯುವ ಒಬ್ಬ ವ್ಯಕ್ತಿಯನ್ನ ಹೇಳಿ ನೋಡೋಣ.
No.
ಯಾರು ಇಲ್ಲ.
Can you tell me one person in the world who doesn't get any favor from God?
ದೇವರಿಂದ ಯಾವುದೇ ಉಪಕಾರ ಅಥವಾ ದಯೆಯನ್ನ ಪಡೆದುಕೊಳ್ಳದಂತ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ಹೇಳಿ ನೋಡೋಣ ಈ ಜಗತ್ತಿನಲ್ಲಿ.
They get health, they get money.
ಅವರು ಆರೋಗ್ಯವನ್ನು ಪಡೆದುಕೊಳ್ಳುತ್ತಾರೆ, ಹಣವನ್ನು ಪಡೆದುಕೊಳ್ಳುತ್ತಾರೆ.
They get a house to live in, they get sun, they get rain, they're getting favor from God.
ಅವರು ನೆಲೆಸಲು ಮನೆಯನ್ನು, ಸೂರ್ಯನನ್ನು, ಮಳೆಯನ್ನು ಪಡೆದುಕೊಳ್ಳುತ್ತಾರೆ, ಇದರ ಮುಖಾಂತರ ದೇವರ ಉಪಕಾರವನ್ನು ಪಡೆದುಕೊಳ್ಳುತ್ತಾರೆ.
And they don't deserve it, then they're all getting grace.
ಅವರು ಅದಕ್ಕೆ ಅರ್ಹರಲ್ಲ, ಆದರೂ ಕೂಡ ಅವರು ಕೃಪೆನ ಪಡೆದುಕೊಳ್ಳುತ್ತಿದ್ದಾರೆ. ಹಾಗಾದ್ರೆ
that's a deception.
ಅದು ವಂಚನೆ.
Grace is not the unmerited favor of God.
ಕೃಪೆಯು ಅರ್ಹತೆ ಇಲ್ಲದಂತವರಿಗೆ ದೇವರಿಂದ ದೊರಕುವಂತ ದಯೆ ಅಥವಾ ಉಪಕಾರವಲ್ಲ.
If you look at the Bible,
ನೀವು ಸತ್ಯವೇದವನ್ನ ನೋಡೋದಾದ್ರೆ,
there are 2 verses particularly that tell us what grace is.
ಕೃಪೆ ಅಂದ್ರೆ ಏನು ಅಂತ 2 ಪ್ರತ್ಯೇಕ ವಚನಗಳು ನಮಗೆ ಹೇಳಲ್ಪಟ್ಟಿವೆ.
And I'll show them to you. One is,
ನಾನು ನಿಮಗೆ ಅವುಗಳನ್ನು ತೋರಿಸಬಯಸುತ್ತೇನೆ. ಅದರಲ್ಲಿ ಒಂದು
Hebrews 4:12,
ಹಿಬ್ರಿಯ 4:12 ವಚನ.
Whenever people don't study the Bible,
ಜನರು ಸತ್ಯವೇದವನ್ನು ಅಧ್ಯಯನ ಮಾಡದಿರುವಾಗ,
they get all these crazy definitions which become very popular.
ಅವರು ಒಂದು ರೀತಿ ಹುಚ್ಚುತನದ ವ್ಯಾಖ್ಯಾನವನ್ನು ಪಡೆದುಕೊಳ್ಳುತ್ತಾರೆ, ಅವೆಲ್ಲ ಒಂದು ರೀತಿ ಜನಪ್ರಿಯಗೊಂಡಿರುತ್ತವೆ.
And which are never found in scripture.
ಅವು ಸತ್ಯವೇದದ ವಚನಗಳಲ್ಲಿ ಕಂಡು ಬರೋದೇ ಇಲ್ಲ.
One of the things I decided,
ನಾನು ಒಂದು ಸಂಗತಿ ನಿರ್ಧರಿಸಿದ್ದು ಏನಪ್ಪಾ ಅಂದ್ರೆ,
47 years ago when I started studying the Bible,
47 ವರ್ಷಗಳ ಹಿಂದೆ ನಾನು ಸತ್ಯವೇದದ ಅಧ್ಯಯನವನ್ನ ಆರಂಭಿಸಿದಾಗ,
was that I would never believe what another person taught me unless I found it in the Bible.
ನಾನು ಸತ್ಯವೇದದ ವಚನದಲ್ಲಿ ಕಂಡುಕೊಳ್ಳದೆ ಇರುವಂತದ್ದನ್ನ ಮತ್ತೊಬ್ಬ ತಿಳಿಸಿದಾಗ ಅದನ್ನ ನಂಬೋದಿಲ್ಲ ಅಂತ.
ಇನ್ ಸ್ಪಿರಿಚುವಲ್ ಮ್ಯಾಟರ್ಸ್, ಇನ್ ಕ್ರಿಶ್ಚಿಯನ್ ಮ್ಯಾಟರ್ಸ್,
ಆತ್ಮಿಕ ವಿಷಯಗಳಲ್ಲಿ ಮತ್ತು ಕ್ರೈಸ್ತ ಸಂಗತಿಗಳಲ್ಲಿ,
and that has protected me from all these wrong definitions.
ಅದು ನನ್ನನ್ನು ಈ ಒಂದು ರೀತಿ ತಪ್ಪಾದ ಆ ಒಂದು ವ್ಯಾಖ್ಯಾನಗಳಿಂದ ನನ್ನನ್ನು ಸಂರಕ್ಷಿಸಿತು.
And wrong understandings and wrong doctrines all these years.
ತಪ್ಪಾದ ತಿಳುವಳಿಕೆಯಿಂದ ಮತ್ತು ತಪ್ಪಾದ ಸಿದ್ಧಾಂತಗಳಿಂದ ನನ್ನ ಈ ಎಲ್ಲ ವರ್ಷಗಳಲ್ಲಿ ಅದು ಸಂರಕ್ಷಿಸಿತು. ಅದಕ್ಕಾಗಿ ನಾನು ಜನರಿಗೆ ಯಾವಾಗಲೂ ಹೇಳಕ್ ಇಷ್ಟಪಡುತ್ತೇನೆ, ಸತ್ಯವೇದದ ವಚನದಿಂದ ನಾನು ತೋರಿಸದೇ ಇರುವಂತದ್ದನ್ನ ನಾನು ಹೇಳುವಾಗ ಅದನ್ನ ನಂಬಬೇಡ್ರಿ ಅಂತ.
ಸಮಥಿಂಗ್ಸ್ ಐಲ್ ಟೆಲ್ ಯು ಓಪನ್ಲಿ ಇಸ್ ಮೈ ಒಪಿನಿಯನ್.
ಕೆಲವೊಮ್ಮೆ ನಾನು ಬಹಿರಂಗವಾಗಿ ಹೇಳುತ್ತೇನೆ, ಇದು ನನ್ನ ಸ್ವಂತ ಅಭಿಪ್ರಾಯ.
ಬಟ್ ವೆನ್ ಇಟ್ ಕಮ್ಸ್ ಟು ಗ್ರೇಸ್, ಇಟ್ಸ್ ನಾಟ್ ಮೈ ಒಪಿನಿಯನ್.
ಆದ್ರೆ ಕೃಪೆ ಅನ್ನುವಂಥ ವಿಷಯಕ್ಕೆ ಬರುವಾಗ ಅದು ನನ್ನ ಅಭಿಪ್ರಾಯವಲ್ಲ.
ದೇರ್ ಇಸ್ ನಾಟ್ ಎ ಸಿಂಗಲ್ ವರ್ಸ್ ಇನ್ ದ ಬೈಬಲ್ which says that God's grace is God's unmerited favor.
ಸತ್ಯವೇದದ ಒಂದೇ ಒಂದು ವಚನಗಳಲ್ಲಿ ಈ ರೀತಿಯಾಗಿ ಹೇಳಿಲ್ಲ, ಕೃಪೆ ಅಂತ ಅಂದ್ರೆ ಅರ್ಹತೆ ಇಲ್ಲದಂತವರಿಗೆ ದೇವರಿಂದ ದೊರಕುವ ದಯೆ ಅಥವಾ ಉಪಕಾರ ಅಂತ.
ಇನ್ ದ ಕಿಂಗ್ ಜೇಮ್ಸ್ ವರ್ಷನ್ ಯು ಫೈನ್
ಕಿಂಗ್ಸ್ ಜೇಮ್ಸ್ ವರ್ಷನ್ ನಲ್ಲಿ ನೀವು ಕಂಡುಕೊಳ್ಳುವುದೇನೆಂದ್ರೆ
ವರ್ಸಸ್ ಲೈಕ್ ನೋಆ ಫೌಂಡ್ ಗ್ರೇಸ್ ಇನ್ ದಿ ಐಸ್ ಆಫ್ ದ ಲಾರ್ಡ್ ಜೆನೆಸಿಸ್ ಚಾಪ್ಟರ್ 6.
ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಹೇಳೋ ಪ್ರಕಾರ ನೋಹನು ಕರ್ತನ ದೃಷ್ಟಿಯಲ್ಲಿ ಕೃಪೆಯನ್ನು ದೊರಕಿಸಿಕೊಂಡನು ಅಂತ ಹೇಳುತ್ತಲ್ಲಿ.
ಬಟ್ ಯು ಗೋ ಟು ದಿ ಎನ್ಎಸ್ಬಿ ವಿಚ್ ಟ್ರಾನ್ಸ್ಲೇಟ್ಸ್ ಮೋರ್ ಆಕ್ಯುರೇಟ್ಲಿ.
ಆದ್ರೆ ನೀವು ಎನ್ಎಸ್ಬಿಗೆ ಹೋಗುವಾಗ ಅಲ್ಲಿ ಬಹಳ ನಿಖರವಾಗಿ ಹೇಳಿದೆ,
ಈ ಫೌಂಡ್ ಫೇವರ್ ಇನ್ ದಿ ಐಸ್ ಆಫ್ ದ ಲಾರ್ಡ್. ಲಾಟ್ ಆಫ್ ಪೀಪಲ್ ಫೈಂಡ್ ಫೇವರ್ ಇನ್ ದಿ ಐಸ್ ಆಫ್ ದ ಲಾರ್ಡ್.
ಆತನು ಕರ್ತನ ದೃಷ್ಟಿಯಲ್ಲಿ ದಯೆಯನ್ನ ಹೊಂದಿಕೊಂಡನು ಅಂತ ಹೇಳಲ್ಪಟ್ಟಿದೆ. ಅನೇಕ ಜನರು ಕರ್ತನ ದೃಷ್ಟಿಯಲ್ಲಿ ದಯೆಯನ್ನ ದೊರಕಿಸಿಕೊಳ್ಳುತ್ತಾರೆ.
ದಟ್ಸ್ ನಾಟ್ ಗ್ರೇಸ್.
ಅದು ಕೃಪೆ ಅಲ್ಲ.
ಗ್ರೇಸ್ ಕೇಮ್ ಓನ್ಲಿ ಥ್ರೂ ಜೀಸಸ್ ಕ್ರೈಸ್ಟ್.
ಕೃಪೆಯು ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರ ಬಂದದ್ದಾಗಿದೆ.
ನೋ ಬಡಿ ಹ್ಯಾಡ್ ಇಟ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್, ನಾಟ್ ಈವನ್ ಜಾನ್ ದ ಬ್ಯಾಪ್ಟಿಸ್ಟ್.
ಹಳೆ ಒಡಂಬಡಿಕೆಯಲ್ಲಿ ಯಾರೂ ಕೂಡ ಇದನ್ನು ಹೊಂದಿಕೊಂಡಿರಲಿಲ್ಲ, ಸ್ನಾನಿಕನಾದ ಯೋಹಾನನು ಕೂಡ.
ಬಿಕಾಸ್ ದ ಸ್ಪಿರಿಟ್ ಆಫ್ ಗ್ರೇಸ್ ವಾಸ್ ಪೌರ್ಡ್ ಔಟ್ ಓನ್ಲಿ ಆನ್ ದ ಡೇ ಆಫ್ ಪೆಂಟಿಕಾಸ್ಟ್.
ಯಾಕಂದ್ರೆ ಪಂಚಶತಮ ದಿನದಂದು ಮಾತ್ರ ಕೃಪೆಯ ಆತ್ಮನು ಸುರಿಸಲ್ಪಟ್ಟನು.
ಹೌ ಕುಡ್ ಪೀಪಲ್ ಗೆಟ್ ಇಟ್ ಇನ್ ಸೈಡ್?
ಹೇಗೆ ಜನರು ಅದನ್ನು ಒಳಗಡೆ ಪಡೆದುಕೊಳ್ಳಲು ಸಾಧ್ಯ?
ಸೊ ಗ್ರೇಸ್ ಹೀಬ್ರೂಸ್ 4 ಅಂಡ್ ವರ್ಸ್ 16.
ಹಾಗಾಗಿ ಕೃಪೆ ಅಂತ ಅಂದ್ರೆ ಹಿಬ್ರಿಯ 4ನೇ ಅಧ್ಯಾಯ 16ನೇ ವಚನ.
ಇಸ್ ಗ್ರೇಸ್ ಇಸ್ ಸಮಥಿಂಗ್ ದಟ್ ದ ಲಾಸ್ಟ್ part of that verse.
ಈ ವಚನದ ಕಡೆ ಭಾಗ ಈ ರೀತಿ ಹೇಳುತ್ತೆ, ಕೃಪೆ ಅಂತ ಅಂದ್ರೆ
something that helps us in our time of need.
ಕೃಪೆ ಅಂತ ಅಂದ್ರೆ ನಮ್ಮ ಅಗತ್ಯತೆಯ ಸಮಯದಲ್ಲಿ ಸಹಾಯ ಮಾಡುವಂತದ್ದಾಗಿದೆ.
That's why the Holy Spirit is called a helper.
ಅದಕ್ಕಾಗಿ ಪವಿತ್ರಾತ್ಮನು ಸಹಾಯಕನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ.
King James Version says comforter. NASB in John 14 says a helper.
KJV-ಯಲ್ಲಿ ಸಂತೈಸುವಾತನು ಅಂತ ಕರೆಯಲ್ಪಟ್ಟರೆ ಯೋಹಾನ 14ನೇ ಅಧ್ಯಾಯದಲ್ಲಿ NASB ಹೇಳುತ್ತದೆ ಪವಿತ್ರಾತ್ಮನ ಸಹಾಯಕನು ಅಂತ.
Jesus said, I'll pray and I'll send you another helper.
ಯೇಸು ಸ್ವಾಮಿ ಹೇಳುತ್ತಾರೆ, ನಾನು ಪ್ರಾರ್ಥಿಸುತ್ತೇನೆ ನಿಮಗಾಗಿ ಸಹಾಯಕನನ್ನು ಕಳುಹಿಸಿಕೊಡುತ್ತೇನೆ ಅಂತ.
The helper gives us help. Or in other words, he gives us grace.
ಸಹಾಯಕನು ನಮಗೆ ಸಹಾಯವನ್ನ ಕೊಡುತ್ತಾನೆ. ಮತ್ತೊಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಕೃಪೆಯನ್ನ ನೀಡುತ್ತಾನೆ.
Grace for what? To help me in my time of need.
ಕೃಪೆ ಅಂದ್ರೆ ಏನು? ನನ್ನ ಅಗತ್ಯತೆಯ ಸಮಯದಲ್ಲಿ ಸಹಾಯ ಮಾಡುವಂತದ್ದಾಗಿದೆ.
And here it's talking about temptation in verse 15.
ಇಲ್ಲಿ 15ನೇ ವಚನದಲ್ಲಿ ಶೋಧನೆಯ ಕುರಿತಾಗಿ ಮಾತನಾಡಲ್ಪಟ್ಟಿದೆ.
We have a high priest who was tempted in all things as we are.
ನಮಗಿರುವ ಮಹಾಯಾಜಕನು ನಮ್ಮ ಹಾಗೆ ಸರ್ವ ವಿಷಯಗಳಲ್ಲಿ ಶೋಧನೆಗೆ ಗುರಿಯಾದನು.
And he did not sin.
ಆದರೆ ಪಾಪ ಮಾಡಲಿಲ್ಲ.
Now let us go to the throne of grace. So we also get the same help.
ಹಾಗಾಗಿ ನಾವು ಕೃಪಾ ಸಿಂಹಾಸನದ ಬಳಿಗೆ ಹೋಗೋಣ, ನಾವು ಕೂಡ ಅದೇ ರೀತಿಯ ಸಹಾಯವನ್ನ ಪಡೆದುಕೊಳ್ಳಬಹುದು.
In our time of need, and I'll tell you what your time of need is when you're tempted.
ನಮ್ಮ ಅಗತ್ಯತೆಯ ಸಮಯದಲ್ಲಿ, ನಮ್ಮ ಅಗತ್ಯತೆಯ ಸಮಯ ಅಂದ್ರೆ ಶೋಧನೆಯ ಸಮಯದಲ್ಲಿ.
When you're tempted to lust, when you're tempted to get angry.
ನೀವು ಮೋಹಿಸುವಂತ ಶೋಧನೆಗೆ ಒಳಗಾದಾಗ ಅಥವಾ ಕೋಪಗೊಳ್ಳುವಂತ ಶೋಧನೆಗೆ ಒಳಗಾದಾಗ.
When you're tempted to be bitter, when you're tempted to be jealous, when you're tempted to live for yourself.
ನೀವು ಕಹಿ ಭಾವನೆ ಮತ್ತು ಹೊಟ್ಟೆ ಕಿಚ್ಚು ಮತ್ತು ನಿಮಗಾಗಿ ಜೀವಿಸುವಂತ ಶೋಧನೆಗೆ ಒಳಬಿದ್ದಾಗ.
ಟು ಡೂ ಯುವರ್ ಓನ್ ವಿಲ್, ನಾಟ್ ಟು ಡೈ ಟು ಯುವರ್ಸೆಲ್ಫ್. ಯುವರ್ ಟೆಂಪ್ಟೆಡ್, ಟೆಂಪ್ಟೆಡ್, ಟೆಂಪ್ಟೆಡ್.
ನೀವು ನಿಮ್ಮ ಸ್ವಾರ್ಥಕ್ಕೆ ಸಾಯದೆ ನಿಮ್ಮ ಚಿತ್ತವನ್ನ ಮಾಡುವಂತ ಶೋಧನೆಗೆ ಬೀಳ್ತೀರಿ, ಶೋಧನೆಯಲ್ಲಿಯೇ ಇರ್ತೀರಿ.
ಯು ನೋ ವಾಟ್ ಯು ನೀಡ್? ಗ್ರೇಸ್ ಇನ್ ದ ಟೈಮ್ ಆಫ್ ನೀಡ್.
ಆಗ ನಿಮಗೇನ್ ಬೇಕು ಗೊತ್ತಾ? ಕೃಪೆ ಬೇಕು. ನಿಮ್ಮ ಸಮಯೋಚಿತವಾದ ಸಮಯದಲ್ಲಿ ಸಹಾಯ ಬೇಕು.
ಯು ವೋಂಟ್ ಗೆಟ್ ಇಟ್ ಅನ್ಲೆಸ್ ಯು ಗೋ ಟು ದ ಥ್ರೋನ್ ಆಫ್ ಗ್ರೇಸ್ ಅಂಡ್ ಆಸ್ಕ್ ಫಾರ್ ಇಟ್.
ನೀವು ಕೃಪೆಯ ಸಿಂಹಾಸನದ ಬಳಿಗೆ ಹೋಗಿ ಕೇಳದೇನೆ ಆ ಕೃಪೆಯನ್ನ ನೀವು ಪಡೆದುಕೊಳ್ಳಲು ಆಗುವುದಿಲ್ಲ.
ಯು ಡೋಂಟ್ ಹ್ಯಾವ್ ಬಿಕಾಸ್ ಯು ಡೋಂಟ್ ಆಸ್ಕ್.
ನೀವು ಕೇಳಿಲ್ಲ, ಅದಕ್ಕಾಗಿ ಅದನ್ನು ಹೊಂದಿಕೊಂಡಿಲ್ಲ.
ಇಟ್ ಸೇಸ್ ಲೆಟ್ ಅಸ್ ಗೋ ಬೋಲ್ಡ್ಲಿ ಟು ದ ಥ್ರೋನ್ ಆಫ್ ಗ್ರೇಸ್.
ಇಲ್ಲಿ ಹೇಳುತ್ತೆ ಧೈರ್ಯದಿಂದ ಕೃಪಾ ಸಿಂಹಾಸನದ ಬಳಿಗೆ ಬರೋಣ ಅಂತ.
ವೇ ವಿ ರಿಸೀವ್ ಮರ್ಸಿ. ಮರ್ಸಿ ಇಸ್ ಫಾರ್ಗಿವ್ನೆಸ್ ಫಾರ್ ಅವರ್ ಪಾಸ್ಟ್ ಸಿನ್ಸ್.
ಅಲ್ಲಿ ನಮಗೆ ದಯೆಯು ಅಂದರೆ ಕರುಣೆಯು ದೊರೆಯುವಂತದ್ದು, ಅಂದ್ರೆ ನಮ್ಮ ಹಿಂದಿನ ಪಾಪಕ್ಕಾಗಿ.
ಮರ್ಸಿ ಅಂಡ್ ಗ್ರೇಸ್ ಆರ್ ನಾಟ್ ದ ಸೇಮ್.
ಕರುಣೆ ಮತ್ತು ಕೃಪೆ ಎರಡು ಸಮಾನಾದದ್ದಲ್ಲ.
ಲಾಟ್ ಆಫ್ ಕ್ರಿಶ್ಚಿಯನ್ಸ್ ಥಿಂಕ್ ದೇ ಆರ್ ದ ಸೇಮ್.
ಅನೇಕ ಕ್ರೈಸ್ತರು ಯೋಚಿಸುತ್ತಾರೆ ಎರಡು ಒಂದೇ ಅಂತ.
ಮರ್ಸಿ ಇಸ್ ಅನ್ ಓಲ್ಡ್ ಟೆಸ್ಟಮೆಂಟ್ ವರ್ಡ್.
ಕರುಣೆಯು ಹಳೆ ಒಡಂಬಡಿಕೆಯ ಪದವಾಗಿದೆ.
ದೇರ್ ಆರ್ ಪ್ಲೆಂಟಿ ಆಫ್ ಇಟ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್. ಫಾರ್ಗಿವ್ನೆಸ್ ಫಾರ್ ಅವರ್ ಪಾಸ್ಟ್ ಸಿನ್ಸ್.
ಹಳೆ ಒಡಂಬಡಿಕೆಯಲ್ಲಿ ಕರುಣೆ ಎನ್ನುವಂತದ್ದು ಬಹಳಷ್ಟಿದೆ. ಅದು ನಮ್ಮ ಹಿಂದಿನ ಕಾಲದ ಪಾಪಕ್ಕಾಗಿ ಸಿಗುವಂತ ಕ್ಷಮಾಪಣೆ.
ಗ್ರೇಸ್ ಇಸ್ ಹೆಲ್ಪ್ ಫಾರ್ ದ ಫ್ಯೂಚರ್.
ಕೃಪೆಯು ನಮ್ಮ ಭವಿಷ್ಯಕ್ಕಾಗಿ ದೊರೆಯುವಂತ ಸಹಾಯವಾಗಿದೆ.
ಮರ್ಸಿ ರಿಲೇಟ್ಸ್ ಟು ದ ಪಾಸ್ಟ್, ಗ್ರೇಸ್ ರಿಲೇಟ್ಸ್ ಟು ದ ಫ್ಯೂಚರ್.
ಕರುಣೆಯು ಹಿಂದಿನ ಕಾಲಕ್ಕೆ ಸಂಬಂಧಿಸಿದೆ, ಕೃಪೆಯು ಮುಂದಿನ ಕಾಲಕ್ಕೆ ಸಂಬಂಧಿಸಿದೆ.
ಮರ್ಸಿ ವಾಸ್ ದೇರ್ ಇನ್ ದಿ ಓಲ್ಡ್ ಕವೆನಂಟ್ ಟು grace only in the new covenant.
ಕರುಣೆಯು ಹಳೆಯ ಒಡಂಬಡಿಕೆ ಅಲ್ಲಿಯೂ ಕೂಡ ಇತ್ತು, ಆದರೆ ಕೃಪೆಯು ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಬರುವಂತದ್ದಾಗಿದೆ.
Grace is help to overcome my sinful nature.
ನನ್ನ ಪಾಪವುಳ್ಳಂತ ಸ್ವಭಾವವನ್ನ ಜಯಿಸಲು ಕೃಪೆಯು ಸಹಾಯ ಮಾಡುವಂತದ್ದಾಗಿದೆ.
And mercy is forgiveness for the sins I've committed through my sinful nature in the past.
ಹಿಂದಿನ ಕಾಲದಲ್ಲಿ ನನ್ನ ಪಾಪ ಸ್ವಭಾವದಿಂದ ಮಾಡಿದಂತ ಪಾಪಕ್ಕೆ ಕ್ಷಮಾಪಣೆಯಾಗಿ ಕರುಣೆಯು ಬರುವಂತದ್ದಾಗಿದೆ.
Jesus never needed mercy because he never sinned.
ಯೇಸು ಸ್ವಾಮಿಗೆ ಕರುಣೆಯ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಯೇಸು ಸ್ವಾಮಿಯು ಪಾಪವನ್ನೇ ಮಾಡಿರಲಿಲ್ಲ.
Did he need grace? He certainly did.
ಯೇಸು ಸ್ವಾಮಿಗೆ ಕೃಪೆಯ ಅಗತ್ಯತೆ ಇತ್ತ ನಿಶ್ಚಯವಾಗಿ.
People are shocked when they hear that. You mean Jesus needed grace?
ಜನರಿಗೆ ಇದನ್ನ ಕೇಳುವಾಗ ಬಹಳ ಆಶ್ಚರ್ಯ ಅನ್ಸುತ್ತೆ, ಯೇಸು ಸ್ವಾಮಿಗೆ ಕೃಪೆಯ ಅಗತ್ಯತೆ ಇದೆನಾ ಅಂತ.
Well, if you think grace is unmerited favor,
ಕೃಪೆಯು ಅರ್ಹತೆ ಇಲ್ಲದಂತವರಿಗೆ ದೊರಕುವ ದಯೆ ಅಂತ ನೀವು ನೆನೆಸಿದ್ರೆ,
then of course he didn't need it because everything Jesus got from God was merited.
ಆಗ ನಿಶ್ಚಯವಾಗಿ ಯೇಸು ಸ್ವಾಮಿಗೆ ಅದು ಬೇಕಾಗಿರಲಿಲ್ಲ, ಯಾಕಂದ್ರೆ ದೇವರಿಂದ ಯೇಸುವಿಗೆ ದೊರಕಿದಂತ ಪ್ರತಿಯೊಂದು ಕೂಡ ಅರ್ಹತೆಯಿಂದ ಬಂದದ್ದಾಗಿರ್ತಿತ್ತು.
But grace is not unmerited favor.
ಆದರೆ ಕೃಪೆಯು ಅರ್ಹತೆ ಇಲ್ಲದಂತವರಿಗೆ ದೊರಕಿದ ದಯೆಯಲ್ಲ.
And I'll show you from scripture.
ನಾನು ನಿಮಗೆ ವಚನಗಳಿಂದ ತೋರಿಸ ಬಯಸುತ್ತೇನೆ.
How from birth to death Jesus got grace.
ಹೇಗೆ ಯೇಸುವು ಹುಟ್ಟಿನಿಂದ ಸಾಯುವವರೆಗೆ ಕೃಪೆಯನ್ನ ಪಡೆದುಕೊಂಡರು ಎಂಬುದನ್ನ ತೋರಿಸ ಬಯಸುತ್ತೇನೆ.
It's because people don't read the Bible carefully that they are ignorant.
ಜನರು ಸತ್ಯವೇದವನ್ನ ಎಚ್ಚರಿಕೆಯಿಂದ ಅಧ್ಯಯನ ಮಾಡೋದಿಲ್ಲ, ಅದಕ್ಕಾಗಿ ಅವರು ಅಜ್ಞಾನಿಗಳಾಗಿರುತ್ತಾರೆ ಮತ್ತು ಅಲಕ್ಷ್ಯ ವಹಿಸುತ್ತಾರೆ.
They are so ignorant that when we preach from the Bible they think we are preaching a wrong doctrine.
ಅವರು ಎಷ್ಟು ಅಜ್ಞಾನಿಗಳು ಅಥವಾ ಅಲಕ್ಷ್ಯ ವಹಿಸಿದವರು ಅಂತಂದ್ರೆ, ನಾವು ಸತ್ಯವೇದದಿಂದ ಏನಾದರೂ ಬೋಧಿಸುವಾಗ ಅವರು ಅದನ್ನ ತಪ್ಪಾದ ಸಿದ್ಧಾಂತ ಅಂತ ಹೇಳುತ್ತಾರೆ.
One of the things that happened to me when I got baptized in the Holy Spirit was,
ನಾನು ಪವಿತ್ರಾತ್ಮನಿಂದ ಆ ಒಂದು ಅಭಿಷೇಕ ಅಥವಾ ಸ್ನಾನ ಪಡೆದುಕೊಂಡಾಗ ಒಂದು ಸಂಗತಿ ಏನಾಗಿತ್ತಪ್ಪ ಅಂದ್ರೆ,
ಐ ಗಾಟ್ ಎ ನ್ಯೂ ಬೈಬಲ್, ಐ ಗಾಟ್ ಎ ನ್ಯೂ ಟೆಸ್ಟಮೆಂಟ್.
ನಾನು ಹೊಸ ಸತ್ಯವೇದವನ್ನ ಪಡೆದುಕೊಂಡೆ, ಹೊಸ ಒಡಂಬಡಿಕೆಯನ್ನ ಪಡೆದುಕೊಂಡೆ.
ನಾಟ್ ನ್ಯೂ ಇನ್ ದ ಸೆನ್ಸ್ ಇಟ್ ವಾಸ್ ರಿಟನ್ ಬೈ ಸಂಬಡಿ ಎಲ್ಸ್.
ಹೊಸದು ಅಂದ್ರೆ ಅರ್ಥ ಇನ್ನೊಬ್ಬರಿಂದ ಬರೆಯಲ್ಪಟ್ಟಿದ್ದು ಅಂತ ಅರ್ಥ ಅಲ್ಲ. ಅದು
ಸೇಮ್ ಬೈಬಲ್ became living.
ಅದೆ ಸತ್ಯವೇದವು ನನಗೆ ಜೀವವುಳ್ಳದ್ದಾಗಿತ್ತವಾಗ.
My eyes got opened to see a lot of things which I never saw before.
ನನ್ನ ಕಣ್ಣು ತೆರೆಯಲ್ಪಟ್ಟವು, ಹಿಂದೆ ನೋಡದಂತ ಅನೇಕ ಸಂಗತಿಗಳನ್ನು ನಾನು ನೋಡಿದೆ.
So here it is, let me show you this.
ಅದು ಇಲ್ಲಿದೆ, ನಾನು ನಿಮಗೆ ಅದನ್ನ ತೋರಿಸ ಬಯಸುತ್ತೇನೆ.
First of all, in Luke chapter 2, when Jesus was born,
ಮೊದಲನೆಯದಾಗಿ ಲೂಕ ಎರಡನೇ ಅಧ್ಯಾಯ, ಯೇಸು ಸ್ವಾಮಿಯು ಹುಟ್ಟಿದಾಗ,
one of the first things written about him after he was born,
ಯೇಸು ಸ್ವಾಮಿಯು ಹುಟ್ಟಿದಾಗ ಅವರ ಬಗ್ಗೆ ಬರೆದಂತ ಮೊದಲ ಸಂಗತಿ ಯಾವುದಪ್ಪ ಅಂದ್ರೆ,
and he was dedicated in the temple, is this,
ಅವರು ಆಲಯದಲ್ಲಿ ಅರ್ಪಿಸಲ್ಪಟ್ಟರು. ಅದು ಈ ರೀತಿಯಾಗಿ ಹೇಳಲ್ಪಟ್ಟಿದೆ,
he came back from the temple. Verse 39.
ಅವರು ಆಲಯದಿಂದ ಹಿಂತಿರುಗಿ ಬಂದರು. 39ನೇ ವಚನ ಈ ರೀತಿ ಹೇಳುತ್ತೆ.
Luke 2:39. This is when he was a baby.
ಲೂಕ ಎರಡನೇ ಅಧ್ಯಾಯ 39ನೇ ವಚನ. ಯೇಸು ಸ್ವಾಮಿಯು ಶಿಶುವಾಗಿರುವಾಗ.
They returned to Galilee to their own city of Nazareth, Joseph and Mary.
ಅವರು ತಮ್ಮ ಸ್ವಂತ ಪಟ್ಟಣವಾದ ಗಲೀಲಾಯದ ನಜರೇತಿಗೆ ಹಿಂತಿರುಗಿ ಬಂದರು, ಯೋಸೆಫ ಮತ್ತು ಮರಿಯಳು.
And the child Jesus. Now read very carefully, this is the word of God.
ಬಹಳ ಜಾಗರೂಕತೆಯಿಂದ ಇದನ್ನ ಓದಿಕೊಳ್ಳ್ರಿ, ಇದು ದೇವರ ವಾಕ್ಯವಾಗಿದೆ. ಶಿಶುವೆಂಬ ಯೇಸು ಸ್ವಾಮಿಯು
continue to grow and become strong, increasing in wisdom,
ಬೆಳೆದು ಆತ್ಮದಲ್ಲಿ ಬಲಗೊಂಡು ಜ್ಞಾನದಿಂದ ತುಂಬಿದವರಾದ್ರು,
and the grace of God was upon him,
ಮತ್ತು ದೇವರ ಕೃಪೆಯು ಆತನ ಮೇಲೆ ಇತ್ತು.
ವಿಚ್ ಮೀನ್ಸ್ ಹಿ ವಾಸ್ ಅಂಡರ್ ಗ್ರೇಸ್.
ಅದರ ಅರ್ಥ ಯೇಸು ಸ್ವಾಮಿಯು ಕೃಪೆಯ ಅಧೀನದಲ್ಲಿ ಇದ್ರು.
ಇಫ್ ಗ್ರೇಸ್ ಇಸ್ ಅಪಾನ್ ಮೀ ಇಟ್ ಮೀನ್ಸ್ ಐ ಆಮ್ ಅಂಡರ್ ಗ್ರೇಸ್.
ಕೃಪೆಯು ನನ್ನ ಮೇಲೆ ಇತ್ತಪ್ಪ ಅಂದ್ರೆ ಅದರ ಅರ್ಥ ನಾನು ಕೃಪೆಯ ಅಧೀನದಲ್ಲಿದ್ದೀನಿ ಅಂತ ಅರ್ಥ.
ಅಂಡ್ ರೋಮನ್ಸ್ 6:14 ಸೇಸ್ ವೆನ್ ಯು ಆರ್ ಅಂಡರ್ ಗ್ರೇಸ್ sin will not have dominion over you.
Roma 6:14 ಈ ರೀತಿ ಹೇಳುತ್ತೆ, ನೀವು ಕೃಪೆಯ ಅಧೀನದಲ್ಲಿ ಇರುವಾಗ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು ಅಂತ.
Why did sin not have dominion over Jesus?
ಯಾಕೆ ಪಾಪವು ಯೇಸುವಿನ ಮೇಲೆ ಅಧಿಕಾರ ನಡೆಸಲು ಆಗಲಿಲ್ಲ?
Because he was under grace. Luke 2:40. This is when he was a child.
ಲೂಕ ಎರಡನೇ ಅಧ್ಯಾಯ 40ನೇ ವಚನ ಹೇಳೋ ಪ್ರಕಾರ, ಕೃಪೆಯ ಕೆಳಗೆ ಯೇಸು ಸ್ವಾಮಿಯು ಇದ್ದರು, ಅದು ಆತನು ಶಿಶುವಾಗಿರುವಾಗ.
ಆಲ್ ಥ್ರೂ ಹಿಸ್ ಲೈಫ್,
ತಮ್ಮ ಇಡೀ ಜೀವಮಾನ ಅವಧಿಯಲ್ಲಿ.
ನೌ ಲೆಟ್ಸ್ ಗೋ ಟು ದ ಟೈಮ್ ವೆನ್ ಹಿ ಡೈಡ್.
ಈಗ ಅವರು ಸತ್ತಂತ ಸಮಯಕ್ಕೆ ಹೋಗೋಣ.
Hebrews chapter 2. Hebrews in chapter 2.
Hebriya yaradane adhyaya.
The missing messages in Christendom.
Christatvadalli tappi hodanta sandesha.
Hebrews chapter 2, it says here, in verse 9.
Hebriya yaradane adhyaya. ಒಂಬತ್ತನೇ ವಚನದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ.
ವಿ ಸಿ ಹಿಮ್ ಹೂ ವಾಸ್ ಮೇಡ್ ಫಾರ್ ಲಿಟಲ್ ವೈಲ್ ಲೋವರ್ ದನ್ ದಿ ಏಂಜಲ್ಸ್, ದಟ್ ಇಸ್ ಜೀಸಸ್.
ದೂತರಿಗಿಂತಲೂ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ಅಂದರೆ ಅದು ಯೇಸುವು.
ಬಿಕಾಸ್ ಆಫ್ ದ ಸಫರಿಂಗ್ ಆಫ್ ಡೆತ್,
ಯಾಕಂದರೆ ಮರಣದ ಶ್ರಮೆಯ ಅನುಭವಕ್ಕಾಗಿ.
ದ ವೇ ಇನ್ ವಿಚ್ ಜೀಸಸ್ ವಾಸ್ ಮೇಡ್ ಲೋವರ್ ದನ್ ದಿ ಏಂಜಲ್ಸ್ ಇಸ್,
ದೂತರಿಗಿಂತ ಯೇಸುವು ಕಡಿಮೆಯಾಗಿ ಮಾಡಲ್ಪಟ್ಟದ್ದರ ಮಾರ್ಗ ಯಾವುದಪ್ಪ ಅಂದ್ರೆ
ದಟ್ ಹಿ ಡೈಡ್. ಏಂಜಲ್ಸ್ ಡೋಂಟ್ ಡೈ.
ಯೇಸು ಮರಣ ಹೊಂದಿದ್ರು, ದೂತರು ಎಂದಿಗೂ ಮರಣ ಹೊಂದೋದಿಲ್ಲ.
ಸೊ ವೆನ್ ಜೀಸಸ್ ಡೈಡ್ ಹಿ ವಾಸ್ ಬ್ರಾಟ್ ಟು ಅ ಪೊಸಿಷನ್ ಲೋವರ್ ದನ್ ಏಂಜಲ್ಸ್ ಹೂ ಡೋಂಟ್ ಡೈ.
ಯೇಸು ಸ್ವಾಮಿಯು ಮರಣ ಹೊಂದಿದಾಗ ಎಂದಿಗೂ ಕೂಡ ಮರಣ ಹೊಂದದಂತ ದೂತರಿಗಿಂತ ಕೆಳಗಿನ ಸ್ಥಾನವನ್ನ ದೊರಕಿಸಿಕೊಂಡ್ರು.
ಹಿ ಇಸ್ ನೌ ಕ್ರೌನ್ಡ್ ವಿತ್ ಗ್ಲೋರಿ ಅಂಡ್ ಆನರ್.
ಮಹಿಮೆಯನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನ ನಾವು ನೋಡುತ್ತೇವೆ.
ಬೈ ದ ಗ್ರೇಸ್ ಆಫ್ ಗಾಡ್ ಹಿ ಟೇಸ್ಟೆಡ್ ಡೆತ್ ಫಾರ್ ಅಸ್.
ಯೇಸುವು ದೇವರ ಕೃಪೆಯಿಂದ ನಮಗೋಸ್ಕರ ಮರಣವನ್ನ ರುಚಿಸಬೇಕಾಯಿತು.
ಹೌ ಕುಡ್ ಹಿ ಗೋ ಟು ದಟ್ ಡೆತ್? ಬೈ ದ ಗ್ರೇಸ್ ಆಫ್ ಗಾಡ್.
ಹೇಗೆ ಯೇಸು ಸ್ವಾಮಿಯು ಮರಣಕ್ಕೆ ಹೋಗಬೇಕಾಗಿತ್ತು? ಅದು ಕೃಪೆಯಿಂದ.
ವಾಟ್ ಡಿಡ್ ಹಿ ಹ್ಯಾವ್ ಆಸ್ ಎ ಚೈಲ್ಡ್? ದ ಗ್ರೇಸ್ ಆಫ್ ಗಾಡ್.
ಯೇಸು ಸ್ವಾಮಿಯು ಶಿಶುವಾಗಿದ್ದಾಗ ಹೊಂದಿಕೊಂಡಿದ್ದು ಏನು? ಅದು ದೇವರ ಕೃಪೆ.
ಸೊ ಫ್ರಮ್ ಬರ್ತ್ ಟು ಡೆತ್,
ಹುಟ್ಟಿದಂದಿನಿಂದ ಮರಣದವರೆಗೂ,
ದ ಥಿಂಗ್ ದಟ್ ಹೆಲ್ಪ್ ಜೀಸಸ್ ಆಲ್ ಥ್ರೂ ಹಿಸ್ ಲೈಫ್ ವಾಸ್ ಗ್ರೇಸ್.
ಯೇಸು ಸ್ವಾಮಿಯ ಜೀವನ ಪೂರ್ತಿ ಸಹಾಯ ಮಾಡಿದಂತ ಸಂಗತಿ ಯಾವ್ದಪ್ಪ ಅಂದ್ರೆ ಅದು ಕೃಪೆ.
ಸೊ ಹಿ ನೆವರ್ ಸಿನ್, ನೆವರ್ ಡಿಸೊಬೇಡ್ ದ ಫಾದರ್ ಈವನ್ ಒನ್ಸ್.
ಯೇಸು ಸ್ವಾಮಿಯು ಎಂದಿಗೂ ಪಾಪ ಮಾಡಲಿಲ್ಲ, ಒಂದೇ ಒಂದು ಬಾರಿ ಕೂಡ ತಮ್ಮ ತಂದೆಗೆ ಅವಿಧಿಯರಾಗಿ ನಡೆದುಕೊಳ್ಳಲಿಲ್ಲ.
ದಟ್ಸ್ ದ ಮೀನಿಂಗ್ ಆಫ್ ಹೀಬ್ರೂಸ್ 4:15.
ಅದೇ ಅರ್ಥ ಹಿಬ್ರಿಯ ನಾಲ್ಕನೇ ಅಧ್ಯಾಯ 15ನೇ ವಚನದ್ದು.
ಹಿ ವಾಸ್ ಟೆಂಪ್ಟೆಡ್ ಇನ್ ಆಲ್ ಪಾಯಿಂಟ್ಸ್ ಆಸ್ ವಿ ಆರ್.
ನಮ್ಮ ಹಾಗೆ ಯೇಸು ಸ್ವಾಮಿಯು ಸರ್ವ ವಿಷಯಗಳಲ್ಲಿ ಶೋಧನೆಗೆ ಒಳಗಾದ್ರು,
ಯಟ್ ವಿತೌಟ್ ಸಿನ್,
ಆದರೂ ಕೂಡ ಪಾಪರಹಿತರಾಗಿದ್ರು.
ಅಂಡ್ ವಿ ಕನೆಕ್ಟೆಡ್ ವಿತ್ ದೀಸ್ ಅದರ್ ವರ್ಸ್ ಅಂಡ್ ವಿ ಸೀ ದಟ್ ವಾಸ್ ಬಿಕಾಸ್ ಆಫ್ ಗ್ರೇಸ್.
ನಾವು ಈ ವಚನಗಳನ್ನ ಒಂದಕ್ಕೊಂದು ಸಂಪರ್ಕ ಇಟ್ಟು ನೋಡುವಾಗ ಅದು ಕೃಪೆಯಿಂದಲೇ ಎಂಬುದಾಗಿ ತಿಳಿದು ಬರುತ್ತದೆ.
ಅಂಡ್ ದೇರ್ಫೋರ್ ಇಟ್ ಸೇಸ್,
ಅದಕ್ಕಾಗಿ ಇಲ್ಲಿ ಹೇಳಲ್ಪಟ್ಟಿದೆ,
ವಿ ಲೆಟ್ಸ್ ಗೋ ನೌ, ವಿ ಕ್ಯಾನ್ ಆಲ್ಸೋ ಗೋ ಬಿಕಾಸ್ ಹಿ ವಾಸ್ ಲೈಕ್ ಅಸ್.
ನಾವು ಈಗ ಹೋಗೋಣ, ಆತನು ನಮ್ಮ ಹಾಗೆ ಇದ್ದದಕ್ಕಾಗಿ ನಾವು ಕೂಡ ಈಗ ಹೋಗಬಹುದಾಗಿದೆ.
ಹಿ ವಾಸ್ ಟೆಂಪ್ಟೆಡ್ ಲೈಕ್ ಅಸ್.
ನಮ್ಮ ಹಾಗೆ ಶೋಧನೆಗೆ ಯೇಸು ಸ್ವಾಮಿಯು ಒಳಗಾದರು.
ಅಂಡ್ ಹಿ ಓವರ್ಕೇಮ್ ಬೈ ಗ್ರೇಸ್, ಲೆಟ್ ಅಸ್ ಗೋ ಟು ದ ಥ್ರೋನ್ ಆಫ್ ಗ್ರೇಸ್.
ಅವರು ಕೃಪೆಯಿಂದ ಜಯಿಸಿರುವುದಾದ್ರೆ ನಾವು ಕೂಡ ಕೃಪಾ ಸಿಂಹಾಸನದ ಬಳಿಗೆ ಹೋಗೋಣ.
ಅಂಡ್ ಸೇ, ಗಾಡ್ ಮೈ ಫಾದರ್, ಗಿವ್ ಮೀ ದ ಸೇಮ್ ಗ್ರೇಸ್.
ತಂದೆಯಾದ ದೇವರೇ, ನನಗೂ ಕೂಡ ಅದೇ ರೀತಿಯ ಕೃಪೆಯನ್ನ ಕೊಡ್ರಿ ಎಂಬುದಾಗಿ ಕೇಳಿಕೊಳ್ಳೋಣ.
ದಟ್ ಯು ಗೇವ್ ಟು ಜೀಸಸ್ ಟು ಓವರ್ಕಮ್ ಸಿನ್.
ಪಾಪವನ್ನ ಜಯಿಸುವಂತ ಕೃಪೆಯನ್ನ ಯೇಸು ಸ್ವಾಮಿ ಕೊಟ್ಟರಲ್ಲ, ಅದೇ ಕೃಪೆಯನ್ನ ನನಗೂ ಕೊಡ್ರಿ ಅಂತ ಕೇಳೋಣ.
ಡಿಡ್ ಜೀಸಸ್ ಓವರ್ಕಮ್ ಲಸ್ಟ್ ಎವ್ರಿ ಸಿಂಗಲ್ ಟೈಮ್?
ಪ್ರತಿ ಬಾರಿ ಯೇಸು ಸ್ವಾಮಿಯು ಮೋಹಿಸುವಂತ ಇಚ್ಛೆಯನ್ನ ಜಯಿಸಿದ್ರಲ್ವಾ?
ಡಿಡ್ ಹಿ ಓವರ್ಕಮ್ ಆಂಗರ್ ಎವ್ರಿ ಸಿಂಗಲ್ ಟೈಮ್?
ಪ್ರತಿ ಬಾರಿ ಯೇಸು ಸ್ವಾಮಿಯು ಕೋಪವನ್ನ ಜಯಿಸಿದರು ಅಲ್ವಾ?
ಎಕ್ಸೆಪ್ಟ್ ವೆನ್ ಇಟ್ ಕನ್ಸರ್ನ್ ದ ಗ್ಲೋರಿ ಆಫ್ ಗಾಡ್, ದೇರ್ ವಾಸ್ ನೋ ಕ್ವೆಶ್ಚನ್ ಆಫ್ ಓವರ್ಕಮಿಂಗ್.
ದೇವರ ಮಹಿಮೆಗೆ ಸಂಬಂಧಪಟ್ಟಂತೆ ಕೋಪವನ್ನ ಜಯಿಸುವಂತದ್ದು ಅಂತ ಅರ್ಥ ಬರೋದಿಲ್ಲ ಅಲ್ಲಿ.
ದಟ್ ಹಿ ಹ್ಯಾಡ್ ಟು ಬಿ ಆಂಗ್ರಿ ಇನ್ ದ ಟೆಂಪಲ್ ಎಕ್ಸೆಟ್ರಾ.
ಆಲಯ ಮತ್ತು ದೇವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೋಪ ಮಾಡಿಕೊಳ್ಳಲೇಬೇಕಾಗಿತ್ತು.
ಬಟ್ ವೆನ್ ಇಟ್ ಕನ್ಸರ್ನ್ ಹಿಮ್ಸೆಲ್ಫ್, ನೆವರ್ ವಾಸ್ ಹಿ ಆಂಗ್ರಿ.
ಆದರೆ ತಮಗೆ ಸಂಬಂಧಪಟ್ಟಂತೆ ಯೇಸು ಸ್ವಾಮಿಯು ಯಾವತ್ತೂ ಕೂಡ ಒಂದೇ ಒಂದು ಬಾರಿ ಕೋಪ ಮಾಡಿಕೊಳ್ಳಲಿಲ್ಲ.
ವೆನ್ ಪೀಪಲ್ ಹರ್ಟ್ ಹಿಮ್ ಆರ್ ಕಾಲ್ಡ್ ಹಿಮ್ ನೇಮ್ಸ್ ಆರ್ ಎನಿಥಿಂಗ್, ಬಿಕಾಸ್ ಹಿ ಹ್ಯಾಡ್ ಗ್ರೇಸ್.
ಜನರು ಯೇಸುವನ್ನ ನೋಯಿಸಿದ್ರು ಮತ್ತು ಬೇರೆ ಬೇರೆ ಹೆಸರುಗಳಿಂದ ಕರೆದರೂ ಕೂಡ ಕೋಪ ಮಾಡಿಕೊಳ್ಳಲಿಲ್ಲ, ಯಾಕಂದ್ರೆ ಯೇಸು ಕೃಪೆಯನ್ನು ಹೊಂದಿಕೊಂಡಿದ್ದರು.
ಹಿ ವಾಸ್ ನೆವರ್ ಒಫೆಂಡೆಡ್.
ಅವರು ಯಾವತ್ತೂ ಕೂಡ ನೊಂದುಕೊಳ್ಳಲಿಲ್ಲ ಅಥವಾ ಬೇಸರ ಮಾಡಿಕೊಳ್ಳಲಿಲ್ಲ.
ಯು ನೋ, ಐ ಆಮ್ ಅಮೇಸ್ಡ್ ದಟ್ ಸೋ ಮೆನಿ ಬಿಲೀವರ್ಸ್.
ನನಗೆ ವಿಸ್ಮಯ ಅನ್ಸುತ್ತೆ, ಅನೇಕ ವಿಶ್ವಾಸಿಗಳು
ಗೆಟ್ ಆಂಗ್ರಿ, ಗೆಟ್ ಒಫೆಂಡೆಡ್ ಅಂಡ್ ದೇ ಜಸ್ಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್.
ಕೋಪ ಮಾಡಿಕೊಳ್ಳುತ್ತಾರೆ ಮತ್ತು ಬೇಸರ ಪಟ್ಟಿಕೊಳ್ಳುತ್ತಾರೆ ಮತ್ತು ಅದನ್ನು ಸಹಜವಾಗಿ ತೆಗೆದುಕೊಳ್ಳುತ್ತಾರೆ.
ಓ ವೆಲ್, ವಿ ಆರ್ ಸಪೋಸ್ ಟು ಲಿವ್ ಲೈಕ್ ದಟ್, ವೈ?
ನಾವು ಆ ರೀತಿಯಾಗಿಯೇ ಜೀವಿಸಬೇಕು ಅಂತ ಅಂದುಕೊಳ್ಳುತ್ತಾರೆ. ಯಾಕದು?
ಬಿಕಾಸ್ ದೇ ಲುಕ್ ಅಟ್ ಅದರ್ ಬಿಲೀವರ್ಸ್ ಅರೌಂಡ್ ದೆಮ್ ಹೂ ಗೆಟ್ ಆಫೆಂಡೆಡ್, ಗೆಟ್ ಆಂಗ್ರಿ, ಲಸ್ಟ್.
ಯಾಕಂದ್ರೆ ಅವರು ಕೋಪ ಮಾಡಿಕೊಳ್ಳುವಂತ ಮತ್ತು ಮೋಹಿಸುವಂತ ಮತ್ತು ಬೇಸರ ಪಟ್ಟಿಕೊಳ್ಳುವಂತ ಇತರ ವಿಶ್ವಾಸಿಗಳನ್ನ ನೋಡುತ್ತಾರೆ.
ಸೇ, ದಟ್ಸ್ ನಾರ್ಮಲ್. ಲಾಟ್ ಆಫ್ ಯಂಗ್ ಪೀಪಲ್ ಸೇ,
ಇದೆಲ್ಲ ಸಾಮಾನ್ಯ ಅಂತ ಹೇಳುತ್ತಾರೆ. ಅನೇಕ ಯೌವನಸ್ಥರು ಹೇಳುತ್ತಾರೆ,
ವೆಲ್, ಆಲ್ ಯಂಗ್ ಪೀಪಲ್ ಡೂ ಆಲ್ ದೀಸ್ ಟೆರಬಲ್ ಥಿಂಗ್ಸ್.
ಎಲ್ಲಾ ಯೌವನಸ್ಥರು ಈ ರೀತಿಯ ಭಯಾನಕ ಸಂಗತಿಗಳನ್ನ ಮಾಡ್ತಾ ಇರ್ತಾರೆ.
ದೇ ಲಸ್ಟ್ ಅಂಡ್ ದೇ sin in so many ways, so I suppose I'm normal. You're not normal.
ಮೋಹಿಸುತ್ತಾರೆ ಮತ್ತು ಪಾಪವನ್ನ ಮಾಡುತ್ತಾರೆ ಅನೇಕ ವಿಧದಲ್ಲಿ, ಹಾಗಿದ್ರು ಕೂಡ ಸಾಮಾನ್ಯ ಅಂತ ಅಂದ್ಕೊಳ್ತಾರೆ, ಅದು ಸಾಮಾನ್ಯ ಅಲ್ಲ ನೀವು.
Everybody's abnormal and you're abnormal like them.
ಅವರು ಸಹಜ ಸ್ಥಿತಿಯಲ್ಲಿರ್ತಾರೆ ಮತ್ತು ನೀವು ಅವರಂತೆ ಅಸಹಜ ಸ್ಥಿತಿಗೆ ತಲುಪು ಬಿಡುತ್ತೀರಿ.
The normal Christian life is the way Jesus lived.
ಸಹಜ ಕ್ರೈಸ್ತ ಜೀವಿತವು ಯೇಸು ಸ್ವಾಮಿಯು ಜೀವಿಸಿದಂತೆ ಇರುತ್ತದೆ.
And if you can say Jesus did that, that's normal.
ಯೇಸು ಸ್ವಾಮಿಯು ಆ ರೀತಿ ಮಾಡಿದ್ರಲ್ಲ ಅಂತ ನೀವು ಹೇಳುವಾಗ ಅದು ಸಾಮಾನ್ಯ ಅಥವಾ ಸಹಜ ಸ್ಥಿತಿ.
ಬಟ್ ಇಫ್ ಯು ಲೋವರ್ ದ ಸ್ಟ್ಯಾಂಡರ್ಡ್ ಆಫ್ ನಾರ್ಮಲ್,
ಆದ್ರೆ ಆ ಸಹಜ ಸ್ಥಿತಿಯನ್ನ ನೀವು ಕೆಳಮಟ್ಟಕ್ಕೆ ತರುವಾಗ,
ಟು ದ ಸ್ಟ್ಯಾಂಡರ್ಡ್ ಆಫ್ ಆಲ್ ದ ಡಿಫೀಟೆಡ್ ಕ್ರಿಶ್ಚಿಯನ್ಸ್ ಅರೌಂಡ್ ಯು, ದಟ್ಸ್ ಆಲ್ ಯು ವಿಲ್ ಎವರ್ ಹ್ಯಾವ್.
ನಿಮ್ಮ ಸುತ್ತ ಇರುವಂತ ಕ್ರೈಸ್ತರ ಸೋಲಲ್ಪಟ್ಟಂತ ಕೆಳಮಟ್ಟಕ್ಕೆ ನೀವು ತರುವಾಗ ಅದೇ ಮಟ್ಟದಲ್ಲಿ ನೀವಿರ್ತೀರಿ.
ಇಫ್ ಯು ರನ್ ದ ರೇಸ್ ಲುಕಿಂಗ್ ಆಲ್ ದ ಕ್ರಿಶ್ಚಿಯನ್ಸ್ ಅರೌಂಡ್ ಯು, ಯು ವಿಲ್ ರನ್ ಅ ಡಿಫೀಟೆಡ್ ಲೈಫ್ ಆಲ್ ಯುವರ್ ಲೈಫ್.
ನಿಮ್ಮ ಸುತ್ತ ಇರುವಂತ ಕ್ರೈಸ್ತರನ್ನ ನೀವು ನೋಡಿ ಓಡುವಾಗ ನಿಮ್ಮ ಇಡೀ ಜೀವಿತವನ್ನ ನೀವು ಸೋಲುವುದರಲ್ಲೇ ಕಳೆಯುತ್ತೀರಿ.
ಐ ಡಿಸೈಡೆಡ್ ಆಸ್ ಎ ಯಂಗ್ ಮ್ಯಾನ್ ಐ ವಿಲ್ ನಾಟ್ ಲುಕ್ ಅಟ್ ಆಲ್ ದ ಡಿಫೀಟೆಡ್ ಕ್ರಿಶ್ಚಿಯನ್ಸ್ ಅರೌಂಡ್ ಮೀ.
ನಾನು ಯೌವನಸ್ಥನಾಗಿರುವಾಗ ನಿರ್ಧರಿಸಿಕೊಂಡೆ ನಾನು ನನ್ನ ಸುತ್ತಮುತ್ತ ಇರುವಂತ ಸೋಲಲ್ಪಟ್ಟಂತ ಕ್ರೈಸ್ತರನ್ನ ನೋಡಬಾರದು ಅಂತ.
ಐ ಸೆಡ್ ಟು ಪೀಪಲ್ ಇನ್ ಸಿಎಫ್ಸಿ, don't look at all the worldly sisters around you.
ನಾನು ಸಿಎಫ್ಸಿ ಅಲ್ಲಿರುವಂತವರಿಗೆ ಈ ರೀತಿ ಹೇಳಿದ್ದೇನೆ, ನಿಮ್ಮ ಸುತ್ತಮುತ್ತ ಇರುವಂತ ಲೌಕಿಕ ಸಹೋದರಿಯರನ್ನ ನೋಡಬೇಡ್ರಿ ಅಂತ.
Look at Jesus.
ಯೇಸುವನ್ನ ನೋಡ್ರಿ ನೀವು.
Don't fashion your dress according to the dress fashions of all the worldly people.
ಲೌಕಿಕ ಜನರು ಏನು ಫ್ಯಾಷನ್ ರೀತಿಯಲ್ಲಿ ವಸ್ತ್ರವನ್ನ ಧರಿಸಿಕೊಂಡಿರ್ತಾರಲ್ಲ, ಆ ರೀತಿಯಾಗಿ ನೀವು ಫ್ಯಾಷನ್ ರೀತಿಯಲ್ಲಿ ವಸ್ತ್ರ ಧರಿಸಿಕೊಳ್ಬೇಡ್ರಿ.
Don't criticize them, that's not your business.
ಅವ್ರನ್ನ ಟೀಕೆ ಮಾಡಬೇಡ್ರಿ, ಅದು ನಿಮ್ಮ ಕೆಲಸ ಅಲ್ಲ.
You're not to judge them, you're not to criticize them, and you're not to imitate them. You have to look at Jesus.
ನೀವು ಅವರನ್ನ ಟೀಕೆ ಮಾಡಬಾರದು, ತೀರ್ಪು ಮಾಡಬಾರದು ಮತ್ತು ಅವರನ್ನ ಅನುಸರಿಸಲು ಕೂಡ ಹೋಗಬಾರದು. ನೀವು ಯೇಸುವನ್ನು ಮಾತ್ರ ನೋಡುವವರಾಗಿರಬೇಕು ನೀವು.
That's the way you're going to keep yourself pure from the world.
ಆ ರೀತಿಯಾಗಿ ನೀವು ನಿಮ್ಮನ್ನ ಲೋಕದಿಂದ ಶುದ್ಧರನ್ನಾಗಿ ಇರಿಸಿಕೊಳ್ಳಬಹುದು.
If you don't follow Jesus,
ನೀವು ಯೇಸುವನ್ನ ಹಿಂಬಾಲಿಸಲಿಲ್ಲಪ್ಪ ಅಂದ್ರೆ,
you're going to be worldly. Or you're going to be critical.
ನೀವು ಲೌಕಿಕರಾಗಿಬಿಡ್ತೀರಿ, ಇಲ್ಲವಾದಲ್ಲಿ ನಿರ್ಣಾಯಕರಾಗಿ ಬಿಡ್ತೀರಿ.
And judgmental. Both are wrong.
ಮತ್ತು ತೀರ್ಪುಗಾರರಾಗ್ಬಿಡ್ತೀರಿ, ಎರಡೂ ಕೂಡ ತಪ್ಪಾಗಿರುವಂತದ್ದಾಗಿದೆ.
Some people avoid worldliness but they become judgmental. I'll tell you one thing.
ಕೆಲವು ಜನರು ಲೌಕಿಕತೆಯನ್ನು ತಪ್ಪಿಸಿಕೊಂಡು ತೀರ್ಪುಗಾರರಾಗ್ಬಿಡ್ತಾರೆ. ನಾನು ನಿಮಗೆ ಒಂದು ಸಂಗತಿ ಹೇಳಲು ಇಷ್ಟಪಡ್ತೇನೆ.
To be judgmental and critical is 1,000,000 times worse than being worldly.
ತೀರ್ಪು ಮಾಡುವಂತದ್ದು ಮತ್ತು ನಿರ್ಣಾಯಕ ಮಾಡುವಂತದ್ದು ಲೌಕಿಕತೆಗಿಂತ ಹೆಚ್ಚು ಪಟ್ಟು ಕೆಟ್ಟದ್ದಾಗಿದೆ.
And many people who judge and criticize others don't realize that.
ಅನೇಕ ಜನರು ಇತರರನ್ನ ತೀರ್ಪು ಮಾಡಿ ಟೀಕೆ ಮಾಡ್ತಾರಲ್ಲ, ಇದನ್ನ ಗ್ರಹಿಸಿಕೊಳ್ಳಲು ಹೋಗೋದಿಲ್ಲ ಅವರು.
When you see somebody who's worldly and you criticize and judge that person,
ನೀವು ಯಾರೋ ಒಬ್ಬ ವ್ಯಕ್ತಿ ಲೌಕಿಕವಾಗಿರುವುದನ್ನ ಕಂಡು ಅವರನ್ನ ಟೀಕೆ ಮಾಡ್ತೀರಿ, ತೀರ್ಪು ಮಾಡ್ತೀರಿ,
ಯು ಆರ್ 1,000,000 ಟೈಮ್ಸ್ ವರ್ಸ್ ದನ್ ದಟ್ ಪರ್ಸನ್ ಇನ್ ಗಾಡ್ಸ್ ಐಸ್.
ದೇವರ ದೃಷ್ಟಿಯಲ್ಲಿ ಆ ವ್ಯಕ್ತಿಗಿಂತ ನೀವು ಅತಿ ಹೆಚ್ಚು ಕೆಟ್ಟವರಾಗಿ ಬಿಡ್ತೀರಿ.
I don't know whether you know that. At least you'll know it today.
ನಿಮಗೆ ಅದು ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ, ಇವತ್ತಿಂದನಾದರೂ ಅದು ತಿಳಿದುಕೊಳ್ತೀರಿ ಅಂತ ನಂಗೆ ಅನ್ಸುತ್ತೆ.
That's why I say I don't want to be worldly like that person.
ನಾನು ಆ ವ್ಯಕ್ತಿಯ ರೀತಿಯಲ್ಲಿ ಲೌಕಿಕನಾಗಬಾರದು.
And I don't want to be judgmental of that person. That person lives before God.
ಮತ್ತು ಆ ವ್ಯಕ್ತಿಯನ್ನ ತೀರ್ಪು ಕೂಡ ಮಾಡಬಾರದು, ಆ ವ್ಯಕ್ತಿಯು ದೇವರ ಎದುರುಗಡೆ ಬದುಕುವನಾಗಿರ್ತಾನೆ.
It's none of my business. Maybe they don't have light.
ಅದು ನನ್ನ ಕೆಲಸವಲ್ಲ, ಆತನಿಗೆ ನಿಶ್ಚಯವಾಗಿ ಬೆಳಕಿಲ್ಲದೇ ಇರಬಹುದು.
God's given me light, so I will not be like that.
ದೇವರು ನನಗೆ ಬೆಳಕು ಕೊಟ್ಟಿದ್ದಾರೆ, ನಾನು ಆ ರೀತಿ ಇರಬಾರ್ದಷ್ಟೇ.
ಮೇಕ್ ಜೀಸಸ್ ಯುವರ್ ಎಕ್ಸಾಂಪಲ್.
ಯೇಸು ಸ್ವಾಮಿಯನ್ನ ನಿಮ್ಮ ಮಾದರಿಯನ್ನಾಗಿ ಇರಿಸಿಕೊಳ್ಳಿರಿ.
ದಟ್ ಇಸ್ ದ ನಾರ್ಮಲ್ ಕ್ರಿಶ್ಚಿಯನ್ ಲೈಫ್.
ಅದು ಸಹಜ ಸ್ಥಿತಿಯ ಕ್ರೈಸ್ತ ಜೀವಿತವಾಗಿದೆ.
ಅಂಡ್ ಹೀ ಲಿವ್ ಬೈ ದ ಗ್ರೇಸ್ ಆಫ್ ಗಾಡ್.
ಆತನು ದೇವರ ಕೃಪೆಯಿಂದ ಜೀವಿಸುವವನಾಗಿರುತ್ತಾನೆ.
ಐ ವಾಂಟ್ ಟು ಲಿವ್ ಬೈ ದ ಗ್ರೇಸ್ ಆಫ್ ಗಾಡ್. ಐ ವಾಂಟ್ ಟು ಓವರ್ಕಮ್ ಟೆಂಪ್ಟೇಷನ್ ದ ವೇ ಜೀಸಸ್ ಓವರ್ಕೇಮ್.
ನಾನು ದೇವರ ಕೃಪೆಯಿಂದ ಜೀವಿಸುವನಾಗಿರಬೇಕು. ಯೇಸು ಸ್ವಾಮಿಯು ಶೋಧನೆಯನ್ನ ಹೇಗೆ ಜಯಿಸಿದ್ರಲ್ಲ, ನಾನು ಕೂಡ ಅದೇ ರೀತಿ ಜಯಿಸುವನಾಗಿರಬೇಕು.